You know, one of the things that we emphasize in all CFC churches,
ಎಲ್ಲ CFC ಸಭೆಗಳಲ್ಲಿ ನಾವು ಒತ್ತು ನೀಡುವ ಒಂದು ವಿಷಯವೇನೆಂದರೆ,
which I think is not emphasized in most other what I call Babylonian churches.
ನಾನು ಭಾವಿಸುತ್ತೇನೆ ಇದನ್ನು ಬ್ಯಾಬಿಲೋನಿಯನ್ ಸಭೆಗಳು ಎಂದು ಕರೆಯಲ್ಪಡುವ ಇತರ ಸಭೆಗಳಲ್ಲಿ ಒತ್ತು ನೀಡುವುದಿಲ್ಲ.
Is to judge ourselves daily.
ಅದು ಏನೆಂದರೆ ಪ್ರತಿದಿನ ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ಳುವುದು.
We are very careful when it comes to any hurt that we got on our body.
ನಮ್ಮ ದೇಹದ ಮೇಲೆ ಉಂಟಾದ ಯಾವುದೇ ಒಂದು ನೋವಿನ ವಿಷಯಕ್ಕೆ ಬಂದಾಗ ನಾವು ಬಹಳ ಜಾಗರೂಕರಾಗಿರುತ್ತೇವೆ.
Put some medicine or
ನಾವು ಸ್ವಲ್ಪ ಔಷಧವನ್ನು ಹಾಕುತ್ತೇವೆ.
We broke something, we put a plaster on it. Or
ಏನಾದರೂ ಮುರಿಯಲ್ಪಟ್ಟಿದ್ದರೆ ಅದರ ಮೇಲೆ ಪ್ಲಾಸ್ಟರ್ ಹಾಕುತ್ತೇವೆ.
If dirt comes on us, we try to wash it off.
ಅಥವಾ ನಮ್ಮ ಮೇಲೆ ಏನಾದರೂ ಕೊಳಕು ಬಂದರೆ ಅದನ್ನು ತೊಳೆಯಲು ಪ್ರಯತ್ನಿಸುತ್ತೇವೆ.
But we may not be just as careful with inward defilement.
ಆದರೆ ನಾವು ನಮ್ಮ ಆಂತರಿಕ ಕಲ್ಮಶದ ಬಗ್ಗೆ ಅಷ್ಟೊಂದು ಜಾಗರೂಕರಾಗಿರದೇ ಇರಬಹುದು.
And that's an area where God sees whether you are faithful or not.
ಮತ್ತು ನೀವು ನಂಬಿಗಸ್ತರಾಗಿದ್ದೀರೋ ಅಥವಾ ಇಲ್ಲವೋ ಎಂಬುದನ್ನು ದೇವರು ನೋಡುವ ಕ್ಷೇತ್ರ ಇದಾಗಿದೆ.
Because it is when we are inwardly unfaithful.
ಏಕೆಂದರೆ ನಾವು ಆಂತರಿಕವಾಗಿ ನಂಬಿಗಸ್ತರಾಗಿಲ್ಲದೇ ಇದ್ದಾಗ,
that we are unable to hear God's voice.
ನಾವು ದೇವರ ಧ್ವನಿಯನ್ನು ಕೇಳಲು ಸಾಧ್ಯವಿಲ್ಲ.
Let me read a verse to you in Luke 11 verse 34.
ನಾನು ನಿಮಗೆ ಒಂದು ವಚನವನ್ನು ಓದಲು ಬಯಸುತ್ತೇನೆ. ಲೂಕ 11:34.
The eye is the lamp of your body.
ಕಣ್ಣು ನಿಮ್ಮ ದೇಹಕ್ಕೆ ದೀಪವಾಗಿದೆ.
When your eye is clear, your whole body is full of light.
ನಿಮ್ಮ ಕಣ್ಣು ಸ್ಪಷ್ಟವಾಗಿರುವಾಗ ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತದೆ.
But when it is bad, your body is full of darkness.
ಆದರೆ ಅದು ಕೆಟ್ಟದ್ದಾಗಿರುವಾಗ ನಿಮ್ಮ ದೇಹವು ಕತ್ತಲೆಯಿಂದ ತುಂಬಿರುತ್ತದೆ.
See, the most sensitive part of our body is the eye.
ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಭಾಗವೆಂದರೆ ಅದು ಕಣ್ಣಾಗಿದೆ.
It's the one part of our body, it hurts if you touch it.
ನಮ್ಮ ದೇಹದ ಒಂದು ಭಾಗ, ಅದು ಸ್ಪರ್ಶಿಸಲ್ಪಟ್ಟಾಗ ಅದಕ್ಕೆ ನೋವಾಗುತ್ತದೆ.
There's no other part of our body that hurts when you touch.
ಕೇವಲ ಸ್ಪರ್ಶಿಸಿದಾಗ ನೋವುಂಟು ಮಾಡುವಂತ ಭಾಗವು ನಮ್ಮ ದೇಹದಲ್ಲಿ ಮತ್ತೊಂದಿಲ್ಲ.
But one part of your body hurts when you touch it.
ಆದರೆ ನಮ್ಮ ದೇಹದ ಒಂದು ಭಾಗ ಮಾತ್ರ ಅದು ಸ್ಪರ್ಶಿಸಲ್ಪಟ್ಟಾಗ ಅದಕ್ಕೆ ನೋವಾಗುತ್ತದೆ.
And we are so careful if a little dust gets into the eye.
ಮತ್ತು ನಮ್ಮ ಕಣ್ಣಿಗೆ ಸ್ವಲ್ಪ ಧೂಳು ಹೋದರೂ ಕೂಡ ನಾವು ತುಂಬಾ ಜಾಗರೂಕರಾಗಿರುತ್ತೇವೆ.
Blow it out or wash it off.
ಅದನ್ನು ಹೊರಹಾಕಲು ಅಥವಾ ತೊಳೆಯಲು ಬಯಸುತ್ತೇವೆ.
Because we don't want to lose our eyesight.
ಏಕೆಂದರೆ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ.
One speck of dust is irritating our eye.
ಒಂದು ಧೂಳಿನ ಕಣವು ನಮ್ಮ ಕಣ್ಣನ್ನು ಬಹಳವಾಗಿ ಪೀಡಿಸುತ್ತದೆ.
So we need to ask ourselves.
ಆದ್ದರಿಂದ ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾಗಿದೆ.
See what it says here. Luke 11:34
ಏನು ಹೇಳುತ್ತದೆ ಎಂದು ನೋಡಿರಿ.
If your eye is clear, your whole body will be full of light.
ನಿಮ್ಮ ಕಣ್ಣು ಶುದ್ಧವಾಗಿದ್ದರೆ ನಿಮ್ಮ ಇಡೀ ದೇಹವು ಬೆಳಕಿನಿಂದ ತುಂಬಿರುತ್ತದೆ.
But if it is bad, there's darkness.
ಆದರೆ ಅದು ಕೆಟ್ಟದ್ದಾಗಿದ್ದರೆ ಅಲ್ಲಿ ಕತ್ತಲೆ ಇರುತ್ತದೆ.
So why is it some believers have more light on understanding God's word?
ಹಾಗಾದರೆ ಯಾಕೆ ಕೆಲವು ವಿಶ್ವಾಸಿಗಳು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ಬೆಳಕನ್ನು ಹೊಂದಿರುತ್ತಾರೆ?
Don't say that's because he's got a gift. It's a silly excuse we make.
ಆತನು ಹೆಚ್ಚು ವರಗಳನ್ನು ಹೊಂದಿದ್ದಾನೆ ಎಂದು ಹೇಳಬೇಡಿರಿ. ಆ ರೀತಿ ಹೇಳುವುದು ಮೂರ್ಖತನದ ನೆಪವಾಗಿದೆ.
Be honest and say, he was more faithful, I was not.
ಪ್ರಾಮಾಣಿಕರಾಗಿ ಹೇಳಿರಿ, ಅವನು ಹೆಚ್ಚು ನಂಬಿಗಸ್ತನಾಗಿದ್ದನು ಮತ್ತು ನಾನು ಹಾಗೆ ಇರಲಿಲ್ಲ ಎಂದು.
Why don't you get light on scripture when you read scripture in the morning?
ಬೆಳಿಗ್ಗೆ ನೀವು ಸತ್ಯವೇದವನ್ನು ಓದುವಾಗ ಏಕೆ ನಿಮಗೆ ಸತ್ಯವೇದದ ಮೇಲೆ ಬೆಳಕು ಸಿಗಲಿಲ್ಲ?
Maybe your eye is not clear.
ಬಹುಶಃ ನಿಮ್ಮ ಕಣ್ಣು ಸ್ಪಷ್ಟವಾಗಿಲ್ಲದೆ ಇದ್ದಿರಬಹುದು.
If you try to read physically, if you try and your eye is not clear, you can't read what's written there.
ನೀವು ಭೌತಿಕವಾಗಿ ಓದಲು ಪ್ರಯತ್ನಿಸಿರಬಹುದು. ನಿಮ್ಮ ಕಣ್ಣುಗಳು ಸ್ಪಷ್ಟವಾಗಿಲ್ಲದಿದ್ದರೆ ಅಲ್ಲಿ ಬರೆದದ್ದನ್ನು ನೀವು ಓದಲು ಸಾಧ್ಯವಿಲ್ಲ.
It's exactly the same spiritually.
ಆತ್ಮಿಕವಾಗಿಯೂ ಕೂಡ ಇದು ಹೀಗೆಯೇ ಇರುತ್ತದೆ.
You don't get anything out of that verse you read.
ನೀವು ಓದಿದ ಆ ವಚನದಿಂದ ಏನನ್ನೂ ಪಡೆಯುವುದಿಲ್ಲ.
For example,
ಉದಾಹರಣೆಗೆ,
Did you get anything out of your scripture reading this morning? I hope all of you read the scripture sometime today.
ಈ ಬೆಳಿಗ್ಗೆ ನಿಮ್ಮ ಸತ್ಯವೇದವನ್ನು ಓದುವಿಕೆಯಿಂದ ನೀವು ಏನನ್ನೂ ಪಡೆಯಲಿಲ್ಲವೇ? ನೀವೆಲ್ಲರೂ ಇಂದು ಸ್ವಲ್ಪ ಸಮಯವಾದರೂ ಕೂಡ ಸತ್ಯವೇದವನ್ನು ಓದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ.
Can you think of what you got out of it?
ನೀವು ಅದರಿಂದ ಏನನ್ನೂ ಪಡೆದುಕೊಂಡಿದ್ದೀರಿ ಎಂದು ನೀವು ಯೋಚಿಸಬಹುದೇ?
Or do you only get something out of listening to daily devotion?
ಅಥವಾ ದೈನಂದಿನ ಭಕ್ತಿ ಎಂಬ ಸಂದೇಶವನ್ನು ಕೇಳುವುದರಿಂದ ಮಾತ್ರ ನೀವು ಏನನ್ನಾದರೂ ಪಡೆಯುತ್ತೀರಾ?
God wants to speak to you personally.
ದೇವರು ನಿಮ್ಮೊಂದಿಗೆ ವೈಯಕ್ತಿಕವಾಗಿ ಮಾತನಾಡಲು ಬಯಸುತ್ತಾರೆ.
In addition to speaking through others, we thank God for all the brothers through whom God can speak to us. That's good.
ಮತ್ತು ಅದರ ಜೊತೆಗೆ ಇತರರ ಮೂಲಕವಾಗಿಯೂ ಕೂಡ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ಇತರ ಸಹೋದರರ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
But how long are you going to be fed by your father or mother? I mean, babies are fed, but
ಆದರೆ ನೀವು ನಿಮ್ಮ ತಂದೆ ತಾಯಿಯಿಂದ ಎಷ್ಟು ಸಮಯದವರೆಗೆ ಪೋಷಿಸಲ್ಪಡಲು ಬಯಸುತ್ತೀರಿ? ಶಿಶುಗಳು ಯಾವಾಗಲೂ ಪೋಷಣೆಯಲ್ಲಿಯೇ ಇರುತ್ತಾರೆ.
15-year-old still being fed by his mother, something wrong with him.
15 ವರ್ಷದ ಮಗನು ಇನ್ನೂ ತನ್ನ ತಾಯಿಯ ಪೋಷಣೆಯಲ್ಲಿ ಇದ್ದರೆ ಅಂತ ಮಗುವಿನಲ್ಲಿ ಏನೋ ಸಮಸ್ಯೆ ಇದೆ ಎಂದರ್ಥ.
And I believe that a lot of believers like that.
ಮತ್ತು ಬಹಳಷ್ಟು ವಿಶ್ವಾಸಿಗಳು ಈ ರೀತಿಯಾಗಿ ಇದ್ದಾರೆ ಎಂದು ನಾನು ನಂಬುತ್ತೇನೆ.
They can only be fed by others. Can you imagine being 15 years a believer? And somebody has to come still put things into your mouth.
ಅವರು ಬೇರೆಯವರಿಂದ ಆಹಾರವನ್ನು ಪಡೆಯುತ್ತಾರೆ. 15 ವರ್ಷದ ವಿಶ್ವಾಸಿಗೆ ಆತನ ಬಾಯಿಯಲ್ಲಿ ಆಹಾರವನ್ನು ಇನ್ನೂ ಯಾರಾದರೂ ಹಾಕುವುದನ್ನು ನೀವು ಊಹಿಸಿಕೊಳ್ಳುತ್ತೀರಾ?
If you see an older child like that, 15 years old, being fed by his father or mother, you'll say something wrong with him.
ಬೆಳೆದಿರುವಂತಹ ಮಗು ತನ್ನ ತಂದೆ ತಾಯಿಯಿಂದ ಊಟ ಮಾಡಿಸಿಕೊಳ್ಳುವುದನ್ನು ನೀವು ನೋಡಿದರೆ ಅವನಲ್ಲಿ ಏನು ತಪ್ಪಾಗಿದೆ ಎಂದು ಹೇಳುತ್ತೀರಿ?
Why can't he feed himself?
ಅವನು ಏಕೆ ತಾನೇ ತಿನ್ನಲು ಸಾಧ್ಯವಿಲ್ಲ?
So when you read the scriptures,
ಆದ್ದರಿಂದ ನೀವು ಸತ್ಯವೇದವನ್ನು ಓದಿದಾಗ,
the personal question we must ask ourselves, am I getting something out of it?
ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ವೈಯಕ್ತಿಕ ಪ್ರಶ್ನೆ ಎಂದರೆ, ನಾನು ಈ ವಾಕ್ಯದಿಂದ ಏನಾದರೂ ಪಡೆದುಕೊಳ್ಳುತ್ತಿದ್ದೇನೆಯೇ?
Or do I only get it when I go for Sunday to attend the meeting?
ಅಥವಾ ಭಾನುವಾರ ಸಭೆಯ ಕೂಟಕ್ಕೆ ಹಾಜರಾದರೆ ಮಾತ್ರ ಪಡೆಯುತ್ತಿದ್ದೇನೆಯೇ?
Or I listen to a message online?
ಅಥವಾ ಆನ್ಲೈನ್ ಸಂದೇಶ ಕೇಳಿಸಿಕೊಳ್ಳುವಾಗ ಮಾತ್ರ ಪಡೆಯುತ್ತಿದ್ದೇನೆಯೇ?
So let me turn you to another verse, Luke chapter 16.
ಲೂಕ ಅಧ್ಯಾಯ 16ಕ್ಕೆ ಸತ್ಯವೇದವನ್ನು ತಿರುಗಿಸಲು ಬಯಸುತ್ತೇನೆ.
And if I'm not getting anything out of it, I must ask myself why.
ಮತ್ತು ನನಗೆ ಅದರಿಂದ ಏನೂ ಸಿಗುತ್ತಿಲ್ಲ ಎಂದರೆ ನಾನು ನನ್ನನ್ನು ಕೇಳಿಕೊಳ್ಳಬೇಕು, ಯಾಕೆ ಎಂಬುದಾಗಿ.
As we are so sensitive to, if I have a pain or ache in my body or a headache or a stomach ache, I say why?
ನಾವು ತುಂಬಾ ಸೂಕ್ಷ್ಮವಾಗಿರುವುದರಿಂದ ನನಗೆ ದೇಹದಲ್ಲಿನ ನೋವು, ಭುಜದ ನೋವು, ತಲೆನೋವು, ಹೊಟ್ಟೆ ನೋವು ತಿಳಿಯುವ ಹಾಗೆಯೇ.
I must feel exactly the same way spiritually.
ನಾನು ಆತ್ಮಿಕವಾಗಿಯೂ ಕೂಡ ಅದೇ ರೀತಿಯ ಅನುಭವವನ್ನು ಹೊಂದಬೇಕು.
Luke 16:11.
ಲೂಕ 16:11.
If you have not been faithful in the use of unrighteous wealth,
ನೀವು ಅನ್ಯಾಯದ ಸಂಪತ್ತಿನ ಬಳಕೆಯ ವಿಷಯದಲ್ಲಿ ನಂಬಿಗಸ್ತರಾಗಿಲ್ಲದೆ ಇದ್ದರೆ.
You know, Jesus never speaks about righteous wealth. If you read, every time he speaks about mammon as unrighteous mammon.
ಯೇಸು ಎಂದಿಗೂ ನ್ಯಾಯವಾದ ಸಂಪತ್ತಿನ ಬಗ್ಗೆ ಮಾತನಾಡಿಲ್ಲ. ನೀವು ಓದುವುದಾದರೆ ಅವರು ಪ್ರತಿ ಬಾರಿ ಇಂದು ಅನ್ಯಾಯದ ಧನ ಎಂದು ಹೇಳುತ್ತಾರೆ.
That means there's so much of evil in it. It's very easy to get your hand dirty.
ಅಂದರೆ ಅದರಲ್ಲಿ ತುಂಬಾ ಕೆಟ್ಟದ್ದಿದೆ ಎಂದರ್ಥ. ನಿಮ್ಮ ಕೈ ಕೊಳಕು ಮಾಡಿಕೊಳ್ಳುವುದು ತುಂಬಾ ಸುಲಭ.
He's not saying that earning money is wrong.
ಹಣ ಸಂಪಾದಿಸುವುದು ತಪ್ಪು ಎಂದು ಅವರು ಹೇಳುತ್ತಿಲ್ಲ.
Jesus himself earned money as a carpenter.
ಯೇಸು ಸ್ವತಃ ಬಡಗಿಯಾಗಿ ಹಣವನ್ನು ಸಂಪಾದಿಸಿದರು.
And not only took care of his need, took care of the need of his mother and 4 brothers and 2 sisters at home.
ಮತ್ತು ಕೇವಲ ತನ್ನ ಅಗತ್ಯವನ್ನು ಮಾತ್ರ ನೋಡಿಕೊಳ್ಳದೆ ತನ್ನ ತಾಯಿ ಮತ್ತು ಮನೆಯಲ್ಲಿನ 4 ಸಹೋದರರು ಮತ್ತು 2 ಸಹೋದರಿಯರ ಅಗತ್ಯವನ್ನು ನೋಡಿಕೊಂಡರು.
He earned righteously, so there's nothing wrong with money itself.
ಅವರು ನ್ಯಾಯಯುತವಾಗಿ ಸಂಪಾದಿಸಿದರು, ಆದ್ದರಿಂದ ಹಣದಲ್ಲಿಯೇ ಯಾವುದೇ ತಪ್ಪಿಲ್ಲ.
But a lot of money that is earned in the world and handled by people is, there's a lot of unrighteousness in it. Even believers, I've seen that.
ಆದರೆ ಲೋಕದಲ್ಲಿ ಗಳಿಸಿದ ಬಹಳಷ್ಟು ಹಣವನ್ನು ಜನರು ನಿರ್ವಹಿಸುವಲ್ಲಿ ಬಹಳಷ್ಟು ಅಧರ್ಮವಿದೆ. ವಿಶ್ವಾಸಿಗಳಲ್ಲಿಯೂ ಸಹ ನಾನು ಅದನ್ನು ನೋಡಿದ್ದೇನೆ.
For example, borrowing money and not repaying it as soon as possible, that is 100% unrighteous.
ಉದಾಹರಣೆಗೆ ಹಣವನ್ನು ಸಾಲವಾಗಿ ಪಡೆದು ಸಾಧ್ಯವಾದಷ್ಟು ಬೇಗ ಮರುಪಾವತಿಸದೇ ಇರುವುದು 100% ಅಧರ್ಮವಾಗಿದೆ.
100%, I'd say 200% unrighteous to borrow money from anybody and when you can return it, you don't return it.
ನೂರಲ್ಲ, 200% ಅಧರ್ಮ ಎಂದು ನಾನು ಹೇಳುತ್ತೇನೆ. ಮತ್ತು ನೀವು ಅದನ್ನು ಹಿಂದಿರುಗಿಸಲು ಸಾಧ್ಯವಿದ್ದರೂ ಕೂಡ ನೀವು ಅದನ್ನು ಹಿಂದಿರುಗಿಸುವುದಿಲ್ಲ.
ಯು ಡೋಂಟ್ ಡಿಸಿಪ್ಲಿನ್ ಯುವರ್ ಸೆಲ್ಫ್ ಟು ರಿಡ್ಯೂಸ್ ಯುವರ್ ಎಕ್ಸ್ಪೆಂಡಿಚರ್ ಸೋ ದಟ್ ಯು ಕ್ಯಾನ್ ರೀಪೇ ದಟ್ ಡೆಟ್.
ಅಥವಾ ನೀವು ನಿಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ನಿಮ್ಮನ್ನು ನೀವು ಶಿಸ್ತುಬದ್ಧ ಮಾಡಿಕೊಳ್ಳುವುದರಿಂದ ನೀವು ಆ ಸಾಲವನ್ನು ಮರುಪಾವತಿಸಬಹುದು.
ಐ ಹ್ಯಾವ್ ಡನ್ ಇಟ್. ಐ ಹ್ಯಾವ್ ನೆವರ್ ಬೀನ್ ಇನ್ ಡೆಟ್ ಫಾರ್ 85 ಇಯರ್ಸ್ ಆಫ್ ಮೈ ಲೈಫ್. Not even for one cent to anybody, because I say, Lord, even when I had very little.
ನಾನು ಅದನ್ನು ಮಾಡಿದ್ದೇನೆ. ನನ್ನ ಜೀವನದ 85 ವರ್ಷಗಳಲ್ಲಿ ನಾನು ಯಾರಿಂದಲೂ ಒಂದು ಪೈಸೆಯೂ ಸಾಲ ಮಾಡಿಲ್ಲ, ಏಕೆಂದರೆ ನನಗೆ ತುಂಬಾ ಕಡಿಮೆ ಇದ್ದಾಗಲೂ ಸಹ.
And I believe Annie and I have been more poor than anybody sitting here at certain times in our life. For some years.
ಮತ್ತು ನಾನು ನಂಬುತ್ತೇನೆ ನಮ್ಮ ಜೀವನದಲ್ಲಿ ಕೆಲವು ಸಮಯದ ತನಕ ನಾನು ಮತ್ತು ಯಾನಿ ಇಲ್ಲಿ ಕುಳಿತಿರುವ ಎಲ್ಲರಿಗಿಂತಲೂ ಹೆಚ್ಚು ಬಡವರಾಗಿದ್ದೆವು ಕೆಲವು ವರ್ಷಗಳವರೆಗೆ.
But we never got into debt.
ಆದರೆ ನಾವು ಎಂದಿಗೂ ಸಾಲದಲ್ಲಿ ಸಿಲುಕಲಿಲ್ಲ.
Because he said, no, we will not borrow because the Bible says, oh, no man anything.
ಇಲ್ಲ, ನಾವು ಸಾಲ ಮಾಡುವುದಿಲ್ಲ ಎಂದು ಹೇಳಿದೆ, ಏಕೆಂದರೆ ನೀವು ಯಾವ ಮನುಷ್ಯರಿಗೂ ಸಾಲಗಾರರಾಗಿರಬಾರದು ಎಂದು ಸತ್ಯವೇದ ಹೇಳುತ್ತದೆ.
I want to tell you, my dear brothers, if you are faithful, it says if you are not faithful with money.
ನನ್ನ ಪ್ರೀತಿಯ ಸಹೋದರರೇ, ನಾನು ಹೇಳಲು ಬಯಸುತ್ತೇನೆ, ಸತ್ಯವೇದವು ಹೇಳುತ್ತದೆ ನೀವು ಹಣದಲ್ಲಿ ನಂಬಿಗಸ್ತರಲ್ಲದಿದ್ದರೆ.
ಹೂ ವಿಲ್ ಗಿವ್ ಟು ಯು ದ ಟ್ರೂ ರಿಚಸ್?
ಯಾರು ನಿಮಗೆ ನಿಜವಾದ ಸಂಪತ್ತನ್ನು ನೀಡುತ್ತಾರೆ?
ಸೊ ಐ ಮೆಡಿಟೇಟೆಡ್ ಆನ್ ದಟ್. ವೆನ್ ಯು ರೀಡ್ ದಟ್, ವಾಟ್ ಯು ಶುಡ್ ಮೆಡಿಟೇಟ್ ಆನ್ ಇಸ್, ಅಂಡ್ ಗಿವ್ ಯು ಅ ಲಿಟಲ್ ಹಿಂಟ್.
ಮತ್ತು ನಾನು ಇದರ ಕುರಿತು ಧ್ಯಾನಿಸಿದೆ ಮತ್ತು ನಾನು ಓದುತ್ತೇವೆ ಯಾವುದರ ಕುರಿತು ಧ್ಯಾನಿಸಬೇಕೆಂದು ನಾನು ನಿಮಗೆ ಒಂದು ಸಣ್ಣ ಸುಳಿವನ್ನು ನೀಡುತ್ತೇನೆ.
ವಾಟ್ ಆರ್ ದ ಟ್ರೂ ರಿಚಸ್?
ಯಾವುವು ನಿಜವಾದ ಸಂಪತ್ತು?
ಸೊ ದಟ್ಸ್ ವಾಟ್ ಐ ಮೆಡಿಟೇಟೆಡ್ ಆನ್. ಐ ರೀಡ್ ದ ಸ್ಕ್ರಿಪ್ಚರ್ ಅಂಡ್ ಐ ಸೇ ಐ ಡೋ ವಾಂಟ್ ಟು ಜಸ್ಟ್ ರೀಡ್ ಇಟ್.
ಆದ್ದರಿಂದ ನಾನು ಅದರ ಬಗ್ಗೆ ಧ್ಯಾನಿಸಲು ಬಯಸುತ್ತೇನೆ. ನಾನು ಸತ್ಯವೇದವನ್ನು ಸುಮ್ಮನೆ ಓದಲು ಬಯಸುವುದಿಲ್ಲ.
ಐ ವಾಂಟ್ ಟು ಮೆಡಿಟೇಟ್ ಆನ್ ಇಟ್. ಸೊ ಆಸ್ ಐ ಮೆಡಿಟೇಟ್ ಆನ್ ಇಟ್, ಐ ಫೌಂಡ್ ಫಾರ್ ಮೈ ಸೆಲ್ಫ್ ದ ಟ್ರೂ ರಿಚಸ್ ಆರ್ 3 ಥಿಂಗ್ಸ್.
ಆದ್ದರಿಂದ ನಾನು ಅದರ ಬಗ್ಗೆ ಧ್ಯಾನ ಮಾಡುವಾಗ ನಿಜವಾದ ಸಂಪತ್ತು 3 ವಿಷಯಗಳಾಗಿವೆ ಎಂದು ನಾನು ಕಂಡುಕೊಂಡೆನು.
ನಂಬರ್ 1,
ಮೊದಲನೆಯದಾಗಿ,
ಟೋಟಲ್ ಲೈಕ್ನೆಸ್ ಟು ಜೀಸಸ್ ಕ್ರೈಸ್ಟ್.
ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಹೋಲಿಕೆಯಾಗುವುದು.
ಟು ಬಿಕಮ್ ಮೋರ್ ಅ ಲಿಟಲ್ ಮೋರ್ ಲೈಕ್ ಹಿಮ್
ಹೆಚ್ಚು ಹೆಚ್ಚಾಗಿ ಆತನಂತಾಗುವುದು, ಇನ್ನೂ ಸ್ವಲ್ಪ ಆತನಂತೆ ಆಗುವುದು.
ಇಫ್ ನಾಟ್ ಎವ್ರಿ ಡೇ, ಅಟ್ ಲೀಸ್ಟ್ ಎವ್ರಿ ಇಯರ್ to be more Christ like. And
prati dinavu alladiddaru kuda kanishta paksha prati varshavadaru kuda kristanante badalaguvudu.
That even your marriage partner should be able to see a difference in you.
ಮತ್ತು ನಿಮ್ಮ ವಿವಾಹ ಸಂಗಾತಿಯು ನಿಮ್ಮಲ್ಲಿ ವ್ಯತ್ಯಾಸವನ್ನು ನೋಡಲು ಸಾಧ್ಯವಾಗಬೇಕು.
Your marriage partner is not able to see a difference in you in 6 months.
ನಿಮ್ಮ ವಿವಾಹ ಸಂಗಾತಿಯು ಕನಿಷ್ಠ 6 ತಿಂಗಳಲ್ಲಿ ನಿಮ್ಮಲ್ಲಿ ವ್ಯತ್ಯಾಸವನ್ನು ನೋಡಲು ಸಾಧ್ಯವಾಗದಿದ್ದರೆ,
take it that you are not faithful in seeking to judge yourself.
ನಿಮ್ಮನ್ನು ತೀರ್ಪು ಮಾಡಿಕೊಳ್ಳುವಲ್ಲಿ ನೀವು ನಂಬಿಗಸ್ತರಾಗಿಲ್ಲ ಎಂದು ತಿಳಿದುಕೊಳ್ಳಿರಿ.
There must be some difference.
ಅಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು.
Okay. So first is likeness to Christ. And the second is the anointing of the Holy Spirit.
ಸರಿ, ಮೊದಲನೆಯದು ಕ್ರಿಸ್ತನ ಹೋಲಿಕೆಯಂತೆ ಮಾರ್ಪಡುವುದು ಮತ್ತು ಎರಡನೆಯದು ಪವಿತ್ರಾತ್ಮನ ಅಭಿಷೇಕ.
Now, lot of Christians in many churches never speak about the anointing of the Holy Spirit.
ಅನೇಕ ಚರ್ಚುಗಳಲ್ಲಿ ಹೆಚ್ಚಿನ ಕ್ರೈಸ್ತರು ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ಎಂದಿಗೂ ಮಾತನಾಡುವುದಿಲ್ಲ.
They feel that's a Pentecostal doctrine.
ಅದು ಪೆಂಟಿಕಾಸ್ಟಲ್ ಸಿದ್ಧಾಂತ ಎಂದು ಅವರು ಭಾವಿಸುತ್ತಾರೆ.
Now, I believe a lot of Pentecostal anointing is fake.
ಬಹಳಷ್ಟು ಪೆಂಟಿಕಾಸ್ಟಲ್ ಅಭಿಷೇಕವು ನಕಲಿ ಎಂದು ನಾನು ನಂಬುತ್ತೇನೆ.
Because I've seen a lot of it in many Pentecostal churches.
ಏಕೆಂದರೆ ನಾನು ಅನೇಕ ಪೆಂಟಿಕಾಸ್ಟಲ್ ಸಭೆಗಳಲ್ಲಿ ಇದನ್ನು ನೋಡಿದ್ದೇನೆ.
But there is a genuine anointing with Jesus had with the apostles got on the day of Pentecost.
ಆದರೆ ಯೇಸು ಕ್ರಿಸ್ತನು ಹೊಂದಿದ್ದಂತಹ ಪಂಚಾಶತ್ತಮ ದಿನದಂದು ಅಪೋಸ್ತಲರು ಪಡೆದಿದ್ದಂತಹ ನಿಜವಾದ ಅಭಿಷೇಕವೂ ಇದೆ.
Which we must have.
ಅದನ್ನು ನಾವು ಕೂಡ ಹೊಂದಿರಬೇಕು.
And not just once.
ಕೇವಲ ಒಂದು ಸಾರಿ ಅಲ್ಲ.
I want to be anointed every single day.
ನಾನು ಪ್ರತಿಯೊಂದು ದಿನ ಅಭಿಷೇಕಿಸಲ್ಪಡಲು ಬಯಸುತ್ತೇನೆ.
And anointing is not just for preaching.
ಅಭಿಷೇಕವು ಕೇವಲ ಬೋಧಿಸುವುದಕ್ಕಾಗಿ ಮಾತ್ರವಲ್ಲ.
Anointing is to be a godly person.
ಅಭಿಷೇಕವು ದೈವಿಕ ಮನುಷ್ಯನಾಗಿರಲು ಬೇಕಾಗಿದೆ.
Preaching, very few people are called to preach and stand in the pulpit.
ಕೆಲವೇ ಜನರು ಮಾತ್ರ ಬೋಧಿಸಲು ಮತ್ತು ಪ್ರವಚನ ಪೀಠದಲ್ಲಿ ನಿಲ್ಲಲು ಕರೆಯಲ್ಪಟ್ಟಿದ್ದಾರೆ.
But to be a godly person, everybody is sitting here.
ಆದರೆ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರೂ ದೈವಿಕ ವ್ಯಕ್ತಿಯಾಗಬಹುದು.
And for that you need the mighty anointing, baptism in the Holy Spirit.
ಮತ್ತು ಅದಕ್ಕಾಗಿ ನಿಮಗೆ ಪವಿತ್ರಾತ್ಮದಲ್ಲಿ ಪ್ರಬಲವಾದ ಅಭಿಷೇಕದ ಅವಶ್ಯಕತೆ ಇದೆ.
That's the second true wealth.
ಇದುವೇ ಎರಡನೆಯ ನಿಜವಾದ ಸಂಪತ್ತು.
And the third one is revelation on scripture.
ಮತ್ತು ಮೂರನೆಯದು ಸತ್ಯವೇದದ ಮೇಲಿನ ಪ್ರಕಟಣೆ.
That when I read the scripture,
ನಾನು ಸತ್ಯವೇದವನ್ನು ಓದಿದಾಗ,
I don't understand what an intelligent person can understand.
ಬುದ್ಧಿವಂತ ವ್ಯಕ್ತಿಯು ಏನು ಅರ್ಥ ಮಾಡಿಕೊಳ್ಳುತ್ತಾನೋ ಅದು ನನಗೆ ಅರ್ಥವಾಗುವುದಿಲ್ಲ.
Intelligent people can understand many things.
ಆದರೆ ಬುದ್ಧಿವಂತ ಜನರು ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು.
But that which even an intelligent person cannot understand, which comes by revelation of the Holy Spirit.
ಆದರೆ ಬುದ್ಧಿವಂತ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ವಿಷಯವು ಪವಿತ್ರಾತ್ಮನ ಪ್ರಕಟಣೆಯಿಂದ ನಮಗೆ ಬರುವಂತದ್ದಾಗಿದೆ.
Most of the cleverest people in the world are completely blind spiritually.
ಜಗತ್ತಿನಲ್ಲಿರುವ ಅತ್ಯಂತ ಬುದ್ಧಿವಂತ ಜನರು ಆತ್ಮೀಕವಾಗಿ ಸಂಪೂರ್ಣವಾಗಿ ಕುರುಡರಾಗಿದ್ದಾರೆ.
That's why they don't see Christ.
ಅದಕ್ಕಾಗಿಯೇ ಅವರು ಕ್ರಿಸ್ತನನ್ನು ನೋಡುವುದಿಲ್ಲ.
So cleverness does not enable a person to understand scripture.
ಆದ್ದರಿಂದ ಬುದ್ಧಿವಂತಿಕೆಯುಳ್ಳ ಒಬ್ಬ ವ್ಯಕ್ತಿಗೆ ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ.
Now you can use your cleverness and get some clever thought out of some verse, you know.
ನಿಮಗೆ ತಿಳಿದಿರುವ ಯಾವುದೇ ವಚನಗಳ ಕುರಿತು ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಬಹುದು.
Because you're so clever and you got such a wide range of knowledge.
ಏಕೆಂದರೆ ನೀವು ತುಂಬಾ ಬುದ್ಧಿವಂತರು ಮತ್ತು ನೀವು ವ್ಯಾಪಕವಾದ ಜ್ಞಾನವನ್ನು ಹೊಂದಿರಬಹುದು.
You can get clever things out of words. It's not revelation. How do you know it's not a revelation?
ವಚನಗಳಿಂದ ಬುದ್ಧಿವಂತ ವಿಷಯಗಳನ್ನು ಪಡೆಯಬಹುದು. ಅದು ಪ್ರಕಟಣೆಯಾಗಿರುವುದಿಲ್ಲ. ಅದು ಪ್ರಕಟಣೆ ಅಲ್ಲ ಎಂದು ಹೇಗೆ ನೀವು ತಿಳಿದುಕೊಳ್ಳುತ್ತೀರಿ?
Revelation is what changes your life.
ಪ್ರಕಟಣೆಯು ನಿಮ್ಮ ಜೀವಿತವನ್ನು ಬದಲಾಯಿಸುವಂತದ್ದಾಗಿರುತ್ತದೆ.
Cleverness is something you can share about that verse to somebody else.
ಬುದ್ಧಿವಂತಿಕೆ ಎಂಬುದು ನೀವು ಆ ವಚನದ ಬಗ್ಗೆ ಬೇರೆಯವರಿಗೆ ಹಂಚಿಕೊಳ್ಳಬಹುದಾದ ವಿಷಯವಾಗಿದೆ.
On Sunday morning you got something. At a Sunday meeting you got something clever to share to somebody in the verse and you think that's revelation. Garbage.
ಭಾನುವಾರ ಬೆಳಿಗ್ಗೆ ನೀವು ಸಭೆಯಲ್ಲಿ ವಚನದ ಕುರಿತು ತಿಳುವಳಿಕೆಯನ್ನು ಹೊಂದಿ ನೀವು ಅದನ್ನು ಯಾರಿಗಾದರೂ ಹಂಚಿಕೊಳ್ಳಲು ಬುದ್ಧಿವಂತಿಕೆಯನ್ನು ಬಳಸುತ್ತೀರಿ ಮತ್ತು ನೀವು ಭಾವಿಸುತ್ತೀರಿ ಇದು ಪ್ರಕಟಣೆಯಾಗಿದೆ ಎಂಬುದಾಗಿ. ಅದು ಕಸದ ಬುಟ್ಟಿ.
That's not revelation. That's just cleverness.
ಇದು ಪ್ರಕಟಣೆ ಅಲ್ಲ, ಇದು ಕೇವಲ ಬುದ್ಧಿವಂತಿಕೆಯಾಗಿದೆ.
And lot of people I hear sharing things from scripture is cleverness. It's something very clever.
ಮತ್ತು ಅನೇಕ ಜನರು ತಮ್ಮ ಬುದ್ಧಿವಂತಿಕೆಯಿಂದ ಸತ್ಯವೇದವನ್ನು ಹಂಚಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ. ಅದು ತುಂಬಾ ಬುದ್ಧಿವಂತಿಕೆಯಾಗಿದೆ.
The test is, has it changed your life in some area?
ಆದರೆ ಪರೀಕ್ಷೆ ಏನೆಂದರೆ ಅದು ನಿಮ್ಮ ಜೀವನವನ್ನು ಎಲ್ಲಿಯಾದರೂ ಬದಲಾಯಿಸಿದೆಯೇ?
Then it is definitely revelation.
ಅದು ಖಂಡಿತವಾಗಿಯೂ ಪ್ರಕಟಣೆಯಾಗಿದೆ.
You got something from that verse and it affected you, it changed your life.
ನೀವು ಆ ವಚನದಿಂದ ಏನನ್ನಾದರೂ ಪಡೆದುಕೊಂಡಿದ್ದರೆ ಮತ್ತು ಅದು ನಿಮ್ಮ ಮೇಲೆ ಪರಿಣಾಮ ಬೀರಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ.
Change your attitude towards the Lord, change your attitude towards someone.
ದೇವರ ಕಡೆಗೆ ಮತ್ತು ಇತರರ ಕಡೆಗೆ ನಿಮ್ಮ ಮನೋಭಾವವನ್ನು ಬದಲಾಯಿಸುತ್ತದೆ.
So one of the three things I have seen as true riches.
ಆದುದರಿಂದ ನಾನು ನೋಡಿದ ನಿಜವಾದ ಸಂಪತ್ತು ಎಂಬ ಮೂರು ವಿಷಯಗಳು ಯಾವುವು ಎಂದರೆ,
ಲೈಕ್ನೆಸ್ ಟು ಕ್ರೈಸ್ಟ್ ಇನ್ ಕ್ಯಾರೆಕ್ಟರ್,
ಕ್ರಿಸ್ತನಿಗೆ ಸ್ವಭಾವದಿಂದ ಸಂಪೂರ್ಣವಾಗಿ ಹೋಲಿಕೆಯಾಗುವುದು,
ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್,
ಪವಿತ್ರಾತ್ಮನ ಅಭಿಷೇಕ,
ಅಂಡ್ ರೆವಲೇಷನ್ ಆನ್ ಸ್ಕ್ರಿಪ್ಚರ್,
ಮತ್ತು ಸತ್ಯವೇದದ ಮೇಲಿನ ಪ್ರಕಟಣೆ.
ಅಂಡ್ ಇಟ್ ಸೇಸ್ ಹಿಯರ್ ದಟ್ ಕಮ್ಸ್ ಎಂಟೈರ್ಲಿ ಔಟ್ ಆಫ್ ಬೀಯಿಂಗ್ ಫೇತ್ಫುಲ್ ವಿತ್ ಮನಿ.
ಮತ್ತು ಅದು ಇಲ್ಲಿ ಹೇಳುತ್ತದೆ ಅದು ಸಂಪೂರ್ಣವಾಗಿ ಹಣದ ಮೇಲೆ ನಂಬಿಗಸ್ತರಾಗಿ ಇರುವುದರಿಂದ ಬರುತ್ತದೆ ಎಂಬುದಾಗಿ.
Imagine I can have all these three things in abundance if I'm faithful with money.
ಕಲ್ಪಿಸಿಕೊಳ್ಳಿರಿ, ಈ ಎಲ್ಲಾ ವಿಷಯಗಳನ್ನು ನಾನು ಹಣದ ವಿಷಯದಲ್ಲಿ ನಂಬಿಗಸ್ತನಾಗಿರುವುದರ ಮೂಲಕ ಸಮೃದ್ಧಿಯಾಗಿ ಪಡೆಯಬಹುದು.
And not just money, with material things.
ಕೇವಲ ಹಣದಲ್ಲಿ ಮಾತ್ರವಲ್ಲ, ಭೌತಿಕ ವಸ್ತುಗಳ ವಿಷಯದಲ್ಲಿಯೂ ಕೂಡ.
It's when you say wealth, you're not talking just about cash.
ಸಂಪತ್ತು ಎಂದರೆ ಕೇವಲ ಹಣದ ವಿಷಯ ಮಾತ್ರವಲ್ಲ.
You're talking about all you possess.
ನೀವು ಹೊಂದಿಕೊಂಡಿರುವಂತಹ ಎಲ್ಲ ಸಂಗತಿಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ.
That means you use what you have at home carefully so that it doesn't get spoiled.
ಅಂದರೆ ನೀವು ಮನೆಯಲ್ಲಿ ಹೊಂದಿರುವ ವಸ್ತುವು ಕೆಟ್ಟು ಹೋಗದಂತೆ ಕಾಳಜಿಯಿಂದ ಉಪಯೋಗಿಸುತ್ತೀರಿ.
And if you use something and it's worn out, you seek to repair it instead of throwing it away like some millionaire.
ನೀವು ಏನನ್ನಾದರೂ ಬಳಸಿದಾಗ ಅದು ಸವೆದು ಹೋಗಿದ್ದರೆ ಅದನ್ನು ಒಬ್ಬ ಕೋಟ್ಯಾಧಿಪತಿಯು ಎಸೆದು ಬಿಡುವಂತೆ ಎಸೆದು ಬಿಡದೆ ಅದನ್ನು ದುರಸ್ತಿ ಮಾಡಿಸಿರಿ.
Millionaires throw things away. Yeah, who's gonna bother about repairing it? A poor man says, no, I'm not going to repair it.
ಕೋಟ್ಯಾಧಿಪತಿಯು ವಸ್ತುಗಳನ್ನು ಎಸೆದು ಬಿಡುತ್ತಾನೆ, ಅದನ್ನು ದುರಸ್ತಿ ಮಾಡಿಸುವ ಚಿಂತೆಗೆ ಹೋಗುವುದಿಲ್ಲ. ಆದರೆ ಬಡ ವ್ಯಕ್ತಿಯು ನಾನು ಇದನ್ನು ದುರಸ್ತಿ ಪಡಿಸುತ್ತೇನೆ ಎಂದು ಹೇಳುತ್ತಾನೆ.
I'm not telling you what to how to run your home.
ನಿಮ್ಮ ಮನೆಯನ್ನು ಹೇಗೆ ನಡೆಸಬೇಕೆಂದು ನಾನು ನಿಮಗೆ ಹೇಳುತ್ತಿಲ್ಲ.
But I'm just saying, I've discovered through the years.
ನಾನು ಹಲವು ವರ್ಷಗಳಿಂದ ಕಂಡುಕೊಂಡಿದ್ದನ್ನು ನಿಮಗೆ ಹೇಳಲು ಬಯಸುತ್ತೇನೆ.
That if people are ಕೇರ್ಲೆಸ್ ಅಬೌಟ್ ದ ವೇ ದೇ ಯೂಸ್ ದೇರ್ ಮನಿ.
ಜನರು ತಮ್ಮ ಹಣವನ್ನು ಬಳಸುವ ವಿಷಯದ ಬಗ್ಗೆ ಅಸಡ್ಡೆ ಹೊಂದಿದ್ದರೆ
ದೇ ನೆವರ್ ಗೆಟ್ ರೆವಲೇಷನ್ ಆನ್ ಗಾಡ್ಸ್ ವರ್ಡ್.
ಅವರಿಗೆ ದೇವರ ವಾಕ್ಯದ ಕುರಿತು ಎಂದಿಗೂ ಪ್ರಕಟಣೆಯು ಸಿಗುವುದಿಲ್ಲ.
ಯು ಆರ್ ಫೇತ್ಫುಲ್ ವಿತ್ ಲಿಟಲ್ ಥಿಂಗ್ಸ್.
ನೀವು ಸಣ್ಣ ವಿಷಯಗಳಲ್ಲಿಯೂ ಕೂಡ ನಂಬಿಗಸ್ತರಾಗಿರಿ.
Then I want to say in connection with this also,
ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಹೇಳಲು ಬಯಸುವುದೇನೆಂದರೆ,
being faithful as a father, since this is a being Father's Day,
ಇಂದು ತಂದೆಯಂದಿರ ದಿನವಾಗಿರುವುದರಿಂದ ತಂದೆಯಾಗಿ ನಂಬಿಗಸ್ತರಾಗಿರಿ.
Who is your ideal as a father?
ತಂದೆಯಾಗಿ ಯಾರು ನಿಮ್ಮ ಆದರ್ಶವಾಗಿದ್ದಾರೆ?
Whose example you can follow?
ನೀವು ಯಾರ ಉದಾಹರಣೆಯನ್ನು ಹಿಂಬಾಲಿಸಬಹುದು?
God himself.
ಸ್ವತಃ ದೇವರೊಬ್ಬರನ್ನೇ ಅನುಸರಿಸಿರಿ.
And how does God treat his children?
ಮತ್ತು ದೇವರು ತನ್ನ ಮಕ್ಕಳನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ?
You cannot be a better father than this.
ನೀವು ಈ ರೀತಿಗಿಂತ ಉತ್ತಮ ತಂದೆಯಾಗಲು ಸಾಧ್ಯವಿಲ್ಲ.
So be faithful as a father. You have to look at God.
ನೀವು ಎಲ್ಲಕ್ಕಿಂತ ಅತ್ಯಂತ ನಂಬಿಗಸ್ತ ತಂದೆಯಾಗಿರಲು ದೇವರನ್ನು ದೃಷ್ಟಿಸುವವರಾಗಬೇಕು.
Who is the most faithful father of all?
ಅವರು ಎಲ್ಲರಿಗಿಂತಲೂ ಅತ್ಯಂತ ನಂಬಿಗಸ್ತರಾದವರಾಗಿದ್ದಾರೆ.
And you see his faithfulness, how he is.
ಅವರು ಹೇಗಿದ್ದಾರೆ ಎಂಬುದಾಗಿ ನೀವು ನೋಡುವುದರ ಮೂಲಕ ಅವರ ನಂಬಿಗಸ್ತಿಕೆಯೂ ನಿಮಗೆ ಗೊತ್ತಾಗುತ್ತದೆ.
And he's not only faithful, he's so loving. Nobody is as loving as God is.
ಅವರು ಕೇವಲ ನಂಬಿಗಸ್ತರು ಮಾತ್ರವಲ್ಲ, ದೇವರು ಬಹಳ ಪ್ರೀತಿಯುಳ್ಳವರು. ಯಾರೂ ಕೂಡ ದೇವರಂತೆ ಪ್ರೀತಿಸುವುದಿಲ್ಲ.
So if you want to be a loving, faithful father to your children, here is the perfect example. Nobody is sitting here.
ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಪ್ರೀತಿಯುಳ್ಳ ನಂಬಿಗಸ್ತ ತಂದೆಯಾಗಲು ಬಯಸಿದರೆ ಇಲ್ಲಿ ಪರಿಪೂರ್ಣ ಉದಾಹರಣೆ ಇದೆ. ಇಲ್ಲಿ ಕುಳಿತವರಲ್ಲಿ ಯಾರೂ ಕೂಡ ಆ ರೀತಿಯಾಗಿಲ್ಲ.
But Hebrews chapter 12, we read about how God is faithful to his children.
ಆದರೆ ಇಬ್ರಿಯ 12ನೇ ಅಧ್ಯಾಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಹೇಗೆ ನಂಬಿಗಸ್ತನಾಗಿರುತ್ತಾನೆ ಎಂಬುದಾಗಿ ನಾವು ಓದುತ್ತೇವೆ.
And his example is a father.
ಮತ್ತು ತಂದೆಯಾಗಿ ಅವರ ಮಾದರಿಯ ಬಗ್ಗೆ ನಾವು ಓದುತ್ತೇವೆ.
Hebrews chapter 12 verse 5, you have forgotten the exhortation which is addressed to you as sons.
ಇಬ್ರಿಯ ಅಧ್ಯಾಯ 12 ವಚನ 5ರಲ್ಲಿ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನು ನೀವು ಮರೆತು ಬಿಟ್ಟಿದ್ದೀರೋ.
And the word in exhortation, I looked up the, you know, if you have a Bible on your phone.
ನಿಮ್ಮ ಫೋನ್ನಲ್ಲಿ ಬೈಬಲ್ ಇರುವುದಾದರೆ ಈ ಎಚ್ಚರಿಕೆ ಎಂಬ ಪದದ ಅರ್ಥವನ್ನು ಅಲ್ಲಿ ಹುಡುಕಿರಿ.
In the NASB there you can click on the word and
NASB ಭಾಷಾಂತರವಿರುವ ಬೈಬಲ್ ಇದ್ದರೆ ನೀವು ಆ ಪದದ ಮೇಲೆ ಕ್ಲಿಕ್ ಮಾಡಿರಿ.
See what is the meaning in its original language. You get a lot of understanding out of it.
ಮೂಲ ಭಾಷೆಯಲ್ಲಿ ಅದರ ಅರ್ಥವೇನೆಂದು ನೋಡಬಹುದು. ಈಗ ನೀವು ಅದರಿಂದ ಸಾಕಷ್ಟು ತಿಳುವಳಿಕೆಯನ್ನು ಪಡೆಯುತ್ತೀರಿ.
Sir, the original language, it means encouragement.
ಏಕೆಂದರೆ ಮೂಲ ಭಾಷೆಯಲ್ಲಿ ಇದರ ಅರ್ಥ ಪ್ರೋತ್ಸಾಹ ಎಂಬುದಾಗಿ ಇದೆ.
So exhortation has got the meaning of, you know, some rebuke or challenge.
ಆದ್ದರಿಂದ ಎಚ್ಚರಿಕೆ ಎಂಬುದರ ಅರ್ಥ ಗದರಿಕೆ ಅಥವಾ ಸವಾಲು ಎಂದು ನಿಮಗೆ ತಿಳಿದಿದೆ.
But more than that,
ಆದರೆ ಅದಕ್ಕಿಂತಲೂ ಹೆಚ್ಚಾಗಿ,
I discovered it says there in the number of times it's used, most of the time it's translated as encouragement. That's the real meaning of that word.
ನಾನು ಕಂಡುಕೊಂಡಿದ್ದೇನೆ, ಅದನ್ನು ಹೆಚ್ಚಿನ ಸಮಯ ಬಳಸಿದಾಗ ಅದು ಪ್ರೋತ್ಸಾಹ ಎಂದು ಅನುವಾದಿಸಲಾಗಿದೆ. ಅದು ಆ ಪದದ ನಿಜವಾದ ಅರ್ಥವಾಗಿದೆ.
He have forgotten the encouragement that God is giving to you as sons. What is the encouragement?
ದೇವರು ನಿಮಗೆ ಪುತ್ರರಾಗಿ ನೀಡುತ್ತಿರುವ ಪ್ರೋತ್ಸಾಹವನ್ನು ನೀವು ಮರೆತು ಬಿಟ್ಟಿದ್ದೀರಿ. ಹಾಗಿದ್ದರೆ ಪ್ರೋತ್ಸಾಹ ಎಂದರೆ ಏನು?
Encouragement is that don't treat lightly the way the Lord disciplines you. Discipline is an encouragement.
ಪ್ರೋತ್ಸಾಹ ಎಂದರೆ ಕರ್ತನು ನಿಮ್ಮನ್ನು ಶಿಸ್ತು ಮಾಡುವ ರೀತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಶಿಸ್ತು ಎಂದರೆ ಪ್ರೋತ್ಸಾಹವಾಗಿದೆ.
A father disciplining his son, is that an encouragement?
ತಂದೆಯು ತನ್ನ ಮಗುವನ್ನು ಶಿಸ್ತು ಪಡಿಸುವುದು ಪ್ರೋತ್ಸಾಹವೋ
or a rebuke?
ಅಥವಾ ಗದರಿಕೆಯಾಗಿದೆಯೋ?
It all depends how you see it.
ನೀವು ಇದನ್ನು ಹೇಗೆ ನೋಡುತ್ತೀರಿ ಎಂಬುದರ ಮೇಲೆ ಅವಲಂಬಿಸಿದೆ.
It all depends on how you convey it to your children.
ನೀವು ಇದನ್ನು ನಿಮ್ಮ ಮಕ್ಕಳಿಗೆ ಹೇಗೆ ತಿಳಿಸುತ್ತೀರಿ ಎಂಬುದರ ಮೇಲೆ ಎಲ್ಲವೂ ಅವಲಂಬಿಸಿರುತ್ತದೆ.
A faithful father will make it clear to his children.
ಒಬ್ಬ ನಂಬಿಗಸ್ತ ತಂದೆಯು ತನ್ನ ಮಕ್ಕಳಿಗೆ ಇದನ್ನು ಸ್ಪಷ್ಟಪಡಿಸುತ್ತಾನೆ.
This is meant to encourage you, not to depress you, and I don't do anything to harm you.
ಇದು ನಿಮ್ಮನ್ನು ಖಿನ್ನತೆಗೆ ಒಳಪಡಿಸದಂತೆ ಪ್ರೋತ್ಸಾಹಿಸಲು ಉದ್ದೇಶಿಸಲಾಗಿದೆ, ಮತ್ತು ನಾನು ನಿಮಗೆ ಹಾನಿಯಾಗುವಂತೆ ಏನನ್ನೂ ಮಾಡುವುದಿಲ್ಲ.
So don't faint when you are reproved by him. Verse 5.
5ನೇ ವಚನದಲ್ಲಿ ಆದ್ದರಿಂದ ನೀವು ದೇವರಿಂದ ಗದರಿಸಲ್ಪಟ್ಟಾಗ ಬೇಸರವಾಗಬೇಡಿರಿ.
Because it's those whom the Lord loves greatly whom he disciplines.
ಏಕೆಂದರೆ ಕರ್ತನು ಯಾರನ್ನು ಬಹಳವಾಗಿ ಪ್ರೀತಿಸುತ್ತಾನೋ ಅವರನ್ನೇ ಶಿಕ್ಷೆಗೆ ಒಳಪಡಿಸುತ್ತಾನೆ.
So if he doesn't discipline, if God doesn't discipline you, what does it prove?
ದೇವರು ನಿಮ್ಮನ್ನು ಶಿಸ್ತು ಪಡಿಸದೆ ಹೋದರೆ ಅದು ಏನನ್ನು ಸಾಬೀತುಪಡಿಸುತ್ತದೆ?
He still loves you, but you don't want his discipline, so he just keeps away.
ದೇವರು ನಿಮ್ಮನ್ನು ಇನ್ನೂ ಪ್ರೀತಿಸುತ್ತಾನೆ, ಆದರೆ ನಿಮಗೆ ಆತನ ಶಿಸ್ತು ಬೇಡ ಎಂದರೆ ಆತನು ನಿಮ್ಮಿಂದ ದೂರವಿರುತ್ತಾನೆ.
God doesn't force himself on anybody.
ದೇವರು ಯಾರನ್ನು ಬಲವಂತಪಡಿಸುವುದಿಲ್ಲ.
If he forced himself on people, everybody would be converted and go to heaven.
ದೇವರು ಜನರ ಮೇಲೆ ಬಲವಂತಪಡಿಸಿದರೆ ಎಲ್ಲರೂ ಮಾನಸಾಂತರಪಟ್ಟು ಪರಲೋಕಕ್ಕೆ ಹೋಗುತ್ತಾರೆ.
So he doesn't force discipline also on anyone.
ಆದ್ದರಿಂದ ಆತನು ತನ್ನ ಶಿಸ್ತನ್ನು ಕೂಡ ಯಾರ ಮೇಲೆಯೂ ಬಲವಂತವಾಗಿ ಹಾಕುವುದಿಲ್ಲ.
If God sees that you react in a bad way when he disciplines you sometime, he will say, okay, I won't trouble you again.
ದೇವರು ನಿಮ್ಮನ್ನು ಶಿಸ್ತು ಮಾಡಿದಾಗ ನೀವು ಕೆಟ್ಟ ರೀತಿಯಲ್ಲಿ ಪ್ರತಿಕ್ರಿಯಿಸಿದರೆ ಆತನು ಹಾಗಾದರೆ ಸರಿ, ನಾನು ನಿಮ್ಮನ್ನು ತೊಂದರೆ ಪಡಿಸುವುದಿಲ್ಲ ಎಂದು ಹೇಳುತ್ತಾನೆ.
Go your way.
ನಿಮ್ಮ ದಾರಿಗೆ ನೀವು ಹೋಗಿರಿ.
That will be tragic.
ಅದು ಒಂದು ದುರಂತವಾಗಿರುತ್ತದೆ.
Whom the Lord loves, he disciplines and he scourges every son whom he receives.
ದೇವರು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಶಿಸ್ತಿಗೆ ಒಳಪಡಿಸುತ್ತಾನೆ ಮತ್ತು ಆತನು ಮಗನೆಂದು ಸ್ವೀಕರಿಸುವ ಪ್ರತಿಯೊಬ್ಬನನ್ನು ಉಪದ್ರವಪಡಿಸುತ್ತಾನೆ.
The love of God is seen in discipline, in punishing with a rod.
ದೇವರ ಪ್ರೀತಿಯು ಶಿಸ್ತಿಗೆ ಒಳಪಡಿಸುವಾಗ, ಕೋಲಿನಿಂದ ಶಿಕ್ಷಿಸುವಾಗ ಕಂಡುಬರುತ್ತದೆ.
Or a scourge is a very strong word. It's a whip.
ಅಥವಾ ಉಪದ್ರವ ಪಡಿಸುವುದು ಇದು ತುಂಬಾ ಬಲವಾದ ಪದವಾಗಿದೆ.
And is for discipline, God deals with you as with sons.
ಮತ್ತು ಶಿಸ್ತಿಗಾಗಿ ದೇವರು ನಿಮ್ಮೊಂದಿಗೆ ತನ್ನ ಪುತ್ರರಂತೆ ವ್ಯವಹರಿಸುತ್ತಾನೆ.
If God does not discipline you, it says you are not his son.
ದೇವರು ನಿಮ್ಮನ್ನು ಶಿಕ್ಷಿಸದೆ ಹೋದರೆ ಆಗ ನೀವು ಆತನ ಮಗನಲ್ಲ.
For example, you see a neighbor's son, this neighbor's child doing something wrong, you don't go and punish him.
ಉದಾಹರಣೆಗೆ ನೀವು ನಿಮ್ಮ ನೆರೆಯವರ ಮಗು ಏನಾದರೂ ತಪ್ಪು ಮಾಡುವುದನ್ನು ನೋಡುತ್ತೀರಿ, ಆದರೆ ನೀವು ಹೋಗಿ ಅವನನ್ನು ಶಿಕ್ಷಿಸುವುದಿಲ್ಲ.
He may be doing something terrible.
ಅವನು ಭಯಾನಕವಾದದ್ದನ್ನು ಮಾಡುತ್ತಿರಬಹುದು.
You don't stop him because he's not your son.
ನೀವು ಅವನನ್ನು ತಡೆಯುವುದಿಲ್ಲ, ಏಕೆಂದರೆ ಅವನು ನಿಮ್ಮ ಮಗನಲ್ಲ.
But your own son or daughter does something 1% of that.
ಆದರೆ ನಿಮ್ಮ ಸ್ವಂತ ಮಗ ಅಥವಾ ಮಗಳು ಅದರಲ್ಲಿ 1% ತಪ್ಪು ಮಾಡಿದರೂ ಕೂಡ ನೀವು ಅವನನ್ನು ಶಿಕ್ಷಿಸುತ್ತೀರಿ, ಏಕೆಂದರೆ ನೀವು ಅವನನ್ನು ಪ್ರೀತಿಸುತ್ತೀರಿ.
So it's very clear that God disciplines because he loves.
ಆದ್ದರಿಂದ ದೇವರು ಶಿಸ್ತು ಪಡಿಸುವುದು ಆತನ ಪ್ರೀತಿಯಿಂದಾಗಿದೆ ಎಂಬುದು ಬಹಳ ಸ್ಪಷ್ಟವಾಗಿದೆ.
And all our discipline must be out of love.
ಮತ್ತು ನಮ್ಮ ಎಲ್ಲಾ ಶಿಸ್ತು ಕೂಡ ಪ್ರೀತಿಯಿಂದ ಕೂಡಿರಬೇಕು.
And the father's faithfulness is seen in disciplining his children.
ತಂದೆಯು ತನ್ನ ಮಕ್ಕಳನ್ನು ಶಿಸ್ತು ಪಡಿಸುವಾಗ ಅಲ್ಲಿ ಆತನ ನಂಬಿಗಸ್ತಿಕೆ ಕಂಡುಬರುತ್ತದೆ.
When you are disciplined, verse 7, God deals with you as with sons.
ವಚನ 7, ನಿಮ್ಮನ್ನು ಶಿಸ್ತು ಪಡಿಸುವಾಗ ದೇವರು ನಿಮ್ಮೊಂದಿಗೆ ಪುತ್ರರಂತೆ ವ್ಯವಹರಿಸುತ್ತಾನೆ.
Because listen to this sentence, the last part of son.
ಏಕೆಂದರೆ ಈ ಮಗ ಎಂಬುದಾಗಿ ಬರೆಯಲ್ಪಟ್ಟ ವಾಕ್ಯದ ಕೊನೆಯ ಭಾಗವನ್ನು ನೋಡಿರಿ.
What son is there whom his father does not discipline?
ತನ್ನ ತಂದೆಯು ಶಿಸ್ತು ಪಡಿಸದೇ ಇರುವ ಯಾವುದಾದರೂ ಮಗನು ಇಲ್ಲಿದ್ದಾನೋ?
I'll say there are millions of sons like that in the United States and in India.
ನಾನು ಹೇಳುತ್ತೇನೆ, ಅಮೆರಿಕ ಮತ್ತು ಭಾರತದಲ್ಲಿ ಇಂತಹ ಲಕ್ಷಾಂತರ ಮಕ್ಕಳು ಇದ್ದಾರೆ.
So which son is there whom his father doesn't discipline?
ಅವನ ತಂದೆ ಶಿಕ್ಷಿಸದೇ ಇರುವ ಮಗನು ಯಾವನಾದರೂ ಇಲ್ಲಿ ಇದ್ದಾನೋ?
Hey, whoever wrote to Hebrews, I'll tell you, brother, there are thousands and millions of them today.
ಇಬ್ರಿಯರಿಗೆ ಈ ಪತ್ರಿಕೆ ಬರೆದವರಿಗೆ ನಾನು ಹೇಳಲು ಬಯಸುತ್ತೇನೆ, ಸಹೋದರ, ಇಂದು ಸಾವಿರಾರು ಮತ್ತು ಲಕ್ಷಾಂತರ ಜನರಿದ್ದಾರೆ.
Why? Because the fathers don't love them.
ಏಕೆಂದರೆ ಅವರ ತಂದೆಯು ಅವರನ್ನು ಪ್ರೀತಿಸುವುದಿಲ್ಲ.
Whom the Lord loves, verse 6, he disciplines.
ಕರ್ತನು ಯಾರನ್ನು ಪ್ರೀತಿಸುತ್ತಾನೋ, ವಚನ 6, ಅವರನ್ನು ಶಿಸ್ತಿಗೆ ಒಳಪಡಿಸುತ್ತಾನೆ.
The father loves, you can't be a better father than God.
ತಂದೆಯು ಪ್ರೀತಿಸುತ್ತಾರೆ, ನೀವು ದೇವರಿಗಿಂತ ಉತ್ತಮ ತಂದೆಯಾಗಲು ಸಾಧ್ಯವಿಲ್ಲ.
So don't think you are showing your love to your children by not disciplining them.
ಆದ್ದರಿಂದ ನೀವು ನಿಮ್ಮ ಮಕ್ಕಳನ್ನು ಶಿಸ್ತಿಗೆ ಒಳಪಡಿಸದೆ ನಿಮ್ಮ ಪ್ರೀತಿಯನ್ನು ತೋರಿಸುತ್ತಿದ್ದೀರಿ ಎಂದು ಭಾವಿಸಬೇಡಿರಿ.
In fact, that proves you don't love your children.
ಹಾಗಿದ್ದರೆ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಿಲ್ಲ ಎಂದು ಇದು ತೋರಿಸುತ್ತದೆ.
God disciplines and God is a perfect father.
ದೇವರು ಶಿಸ್ತಿಗೆ ಒಳಪಡಿಸುತ್ತಾರೆ ಮತ್ತು ದೇವರು ಪರಿಪೂರ್ಣ ತಂದೆಯಾಗಿದ್ದಾರೆ.
Make God your example. You can't be a better father than God.
ದೇವರನ್ನು ನಿಮ್ಮ ಉದಾಹರಣೆಯನ್ನಾಗಿ ಮಾಡಿಕೊಳ್ಳಿರಿ, ನೀವು ದೇವರಿಗಿಂತ ಉತ್ತಮ ತಂದೆಯಾಗಲು ಸಾಧ್ಯವಿಲ್ಲ.
And that is the reason why we have so many wayward disobedient children among the children of believers.
ಈ ಕಾರಣಗಳಿಂದಾಗಿಯೇ ವಿಶ್ವಾಸಿಗಳ ಮಕ್ಕಳಲ್ಲಿ ಅನೇಕ ಮಕ್ಕಳು ದಾರಿ ತಪ್ಪಿದ ಮತ್ತು ಅವಿಧೇಯರಾದವರು ಆಗಿದ್ದಾರೆ.
Everywhere, in every country.
ಎಲ್ಲಾ ಕಡೆಯೂ ಎಲ್ಲಾ ದೇಶಗಳಲ್ಲಿಯೂ ಕೂಡ.
Who grow up unconverted.
ಅವರು ಪರಿವರ್ತನೆಗೊಳ್ಳದೆ ಬೆಳೆಯುತ್ತಾರೆ.
Not born again. The parents are both born again.
ಅವರು ಮರುಹುಟ್ಟನ್ನು ಪಡೆದಿರುವುದಿಲ್ಲ. ಪೋಷಕರು ಇಬ್ಬರೂ ಮರುಹುಟ್ಟನ್ನು ಪಡೆದಿರುತ್ತಾರೆ.
The children are wayward, unbelieving, grow up to be children of the devil and go to hell.
ಮಕ್ಕಳು ದಾರಿ ತಪ್ಪಿದವರು ನಂಬಿಕೆ ಇಲ್ಲದವರಾಗಿ ಸೈತಾನನ ಮಕ್ಕಳಾಗಿ ಬೆಳೆದು ನರಕಕ್ಕೆ ಹೋಗುತ್ತಾರೆ.
Because the father's love did not include discipline.
ಏಕೆಂದರೆ ತಂದೆಯ ಪ್ರೀತಿಯು ಶಿಸ್ತನ್ನು ಒಳಗೊಂಡಿರುವುದಿಲ್ಲ.
Here is an area of faithfulness.
ನಂಬಿಗಸ್ತಿಕೆಯ ಕುರಿತು ಆಲೋಚಿಸುವ ಕ್ಷೇತ್ರ ಇದಾಗಿದೆ.
On something good to think about. On Father's Day.
ತಂದೆಯಂದಿರ ದಿನದಂದು ಯೋಚಿಸಬೇಕಾಗಿರುವ ಒಳ್ಳೆಯ ವಿಷಯವಾಗಿದೆ.
Verse 8, you are without discipline.
ವಚನ 8, ನೀವು ಒಂದು ವೇಳೆ ಶಿಸ್ತಿಗೆ ಒಳಪಡಿಸದೇ ಇದ್ದರೆ,
then you're probably not a real son of your parents.
ನೀವು ಬಹುಶಃ ನಿಮ್ಮ ಹೆತ್ತವರ ನಿಜವಾದ ಮಗನಾಗಿರಲಿಕ್ಕಿಲ್ಲ.
Maybe you were adopted.
ಬಹುಶಃ ನೀವು ದತ್ತು ಪಡೆದವರಾಗಿರಬಹುದು.
Or maybe your parents picked you up from the streets.
ಅಥವಾ ಬಹುಶಃ ನಿಮ್ಮ ಪೋಷಕರು ನಿಮ್ಮನ್ನು ಬೀದಿಗಳಿಂದ ಎತ್ತಿಕೊಂಡು ಬಂದಿರಬಹುದು.
You're not really his son because if you're really his child, he disciplines you.
ನೀವು ನಿಜವಾಗಿಯೂ ಅವರ ಮಗನಲ್ಲ. ಏಕೆಂದರೆ ನೀವು ನಿಜವಾಗಿಯೂ ಅವರ ಮಗುವಾಗಿದ್ದರೆ ಅವರು ನಿಮ್ಮನ್ನು ಶಿಸ್ತಿಗೆ ಒಳಪಡಿಸುತ್ತಿದ್ದರು.
You're illegitimate children.
ನೀವು ನ್ಯಾಯಸಮ್ಮತವಲ್ಲದ ಮಗುವಾಗಿದ್ದೀರಿ.
It's a strong word.
ಇದು ಬಲವಾದ ಮಾತಾಗಿದೆ.
If you don't discipline your children, you're proving that this is not my legitimate child. I got him out of adultery.
ನೀವು ನಿಮ್ಮ ಮಕ್ಕಳನ್ನು ಶಿಸ್ತಿಗೆ ಒಳಪಡಿಸದೇ ಇದ್ದರೆ ಇವರು ನಿಮ್ಮ ನ್ಯಾಯಸಮ್ಮತವಾದ ಮಕ್ಕಳಲ್ಲ ಎಂದು ನೀವು ಸಾಬೀತುಪಡಿಸುತ್ತಿದ್ದೀರಿ. ನಾನು ಅವನನ್ನು ವ್ಯಭಿಚಾರದಿಂದ ಪಡೆದಿದ್ದೇನೆ ಎಂಬುದಾಗಿ.
I've got this child out of adultery.
ನಾನು ಆ ಮಗುವನ್ನು ವ್ಯಭಿಚಾರದಿಂದ ಪಡೆದಿದ್ದೇನೆ.
It's not a legitimate child of mine. That's why I don't discipline him.
ಈ ಮಗು ನ್ಯಾಯಸಮ್ಮತವಾದ ಮಗುವಲ್ಲ, ಅದಕ್ಕಾಗಿಯೇ ನಾನು ಅವನನ್ನು ಶಿಸ್ತಿಗೆ ಒಳಪಡಿಸುವುದಿಲ್ಲ.
But this real child of mine. Oh, I discipline him.
ಆದರೆ ನನ್ನ ಈ ನಿಜವಾದ ಮಗು, ಓ ನಾನು ಅವನನ್ನು ಶಿಸ್ತಿಗೆ ಒಳಪಡಿಸುತ್ತೇನೆ.
There we can, every father and mother can evaluate their faithfulness.
ನಾವು ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಅವರ ನಂಬಿಗಸ್ತಿಕೆಯನ್ನು ಇಲ್ಲಿ ಮೌಲ್ಯಮಾಪನ ಮಾಡಬಹುದು.
And see whether they are trying to love in the way the devil loves or in the way God loves.
ಮತ್ತು ಅವರು ತಮ್ಮ ಮಕ್ಕಳನ್ನು ಸೈತಾನನು ಪ್ರೀತಿಸುವ ರೀತಿಯಲ್ಲಿ ಅಥವಾ ದೇವರು ಪ್ರೀತಿಸುವ ರೀತಿಯಲ್ಲಿ ಪ್ರೀತಿಸುತ್ತಿದ್ದಾರೆ ಎಂದು ನೋಡಬಹುದು.
So faithfulness is a very wonderful thing and I believe that we should also tell our children.
ಆದ್ದರಿಂದ ನಂಬಿಗಸ್ತಿಕೆಯು ಬಹಳ ಅದ್ಭುತವಾದ ವಿಷಯ ಮತ್ತು ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಇದನ್ನು ಹೇಳುವವರಾಗಿರಬೇಕು.
So that they appreciate our love. Sometimes our children don't know about how much we love them.
ಆದುದರಿಂದಲೇ ಅವರು ನಮ್ಮ ಪ್ರೀತಿಯನ್ನು ಮೆಚ್ಚುವವರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ನಮ್ಮ ಮಕ್ಕಳಿಗೆ ನಾವು ಅವರನ್ನು ಎಷ್ಟು ಪ್ರೀತಿಸುತ್ತೇವೆಂದು ತಿಳಿದಿರುವುದಿಲ್ಲ.
I believe that every parent should tell their children the sacrifices they have made for them.
ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ತಮ್ಮ ಮಕ್ಕಳಿಗೆ ತಾವು ಅವರಿಗಾಗಿ ಮಾಡಿದ ತ್ಯಾಗಗಳ ಕುರಿತು ಹೇಳಬೇಕೆಂದು ನಾನು ನಂಬುತ್ತೇನೆ.
Supposing God made a lot of sacrifices for us and never told us about it.
ದೇವರು ನಮಗಾಗಿ ಬಹಳಷ್ಟು ತ್ಯಾಗಗಳನ್ನು ಮಾಡಿದನು ಮತ್ತು ಅದರ ಬಗ್ಗೆ ನಮಗೆ ಎಂದಿಗೂ ಹೇಳಲಿಲ್ಲ ಎಂದು ನಾವು ಭಾವಿಸೋಣ.
Supposing he never told us that he sent Jesus into the world 2000 years ago to die for our sins. No, I won't talk about my sacrifices.
ದೇವರು ಯೇಸುವನ್ನು 2000 ವರ್ಷಗಳ ಹಿಂದೆಯೇ ನಮ್ಮ ಪಾಪಗಳಿಗಾಗಿ ಸಾಯಲು ಲೋಕಕ್ಕೆ ಕಳುಹಿಸಿದನು ಎಂದು ಎಂದಿಗೂ ಹೇಳದೆ, ಇಲ್ಲ ಇಲ್ಲ ನನ್ನ ತ್ಯಾಗಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ ಎಂದಿದ್ದರೆ,
Where would we be today?
ಇಂದು ನಾವು ಎಲ್ಲಿ ಇರುತ್ತಿದ್ದೆವು?
Isn't it good that the Lord has told us how Jesus lived on earth, was tempted like us and suffered like us and went through all that?
ಯೇಸು ಭೂಮಿಯ ಮೇಲೆ ಹೇಗೆ ಜೀವಿಸಿದನು, ನಮ್ಮಂತೆಯೇ ಶೋಧನೆಗೆ ಒಳಗಾದನು, ನಮ್ಮಂತೆಯೇ ಬಳಲಿದನು, ಹೀಗೆ ಎಲ್ಲವನ್ನೂ ಹಾದು ಬಂದನು ಎಂಬುದಾಗಿ ಕರ್ತನು ನಮಗೆ ಹೇಳಿರುವುದು ಒಳ್ಳೆಯದಲ್ಲವೇ?
Would you tell all that to your children?
ನೀವು ನಿಮ್ಮ ಮಕ್ಕಳಿಗೆ ಎಲ್ಲವನ್ನೂ ಹೇಳುತ್ತೀರಾ?
No, I don't want to tell all that.
ಇಲ್ಲ ಇಲ್ಲ ನಾನು ಅದನ್ನೆಲ್ಲ ಹೇಳಲು ಬಯಸುವುದಿಲ್ಲ ಎಂದು ಹೇಳುವುದಾದರೆ,
Well, God is a better father than you. He tells us all that Jesus suffered. On earth.
ದೇವರು ನಿಮಗಿಂತ ಉತ್ತಮ ತಂದೆಯಾಗಿದ್ದಾರೆ. ಅವರು ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಪಟ್ಟಂತ ಎಲ್ಲಾ ಕಷ್ಟವನ್ನು ನಮಗೆ ಹೇಳಿದ್ದಾರೆ.
Because that's what makes us love him.
ಏಕೆಂದರೆ ಅದು ನಾವು ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ.
The more we hear how much Jesus went through for us, the more we love him.
ಏಕೆಂದರೆ ಯೇಸು ನಮಗಾಗಿ ಎಷ್ಟು ಹಾದು ಹೋದನೆಂದು ನಾವು ಕೇಳುತ್ತೇವೆಯೋ ಅಷ್ಟು ಹೆಚ್ಚಾಗಿ ನಾವು ಆತನನ್ನು ಪ್ರೀತಿಸುತ್ತೇವೆ.
Don't try to be a better father than Jesus Christ is, than God is.
ದೇವರಿಗಿಂತಲೂ ಉತ್ತಮ ತಂದೆಯಾಗಲು ಪ್ರಯತ್ನಿಸಬೇಡಿರಿ.
We need to tell our children to explain to them what all you have gone through. ಫಾರ್ ದೆಮ್ ಫ್ರಮ್ ದೇರ್ ಚೈಲ್ಡ್ಹುಡ್
ನಿಮ್ಮ ಮಕ್ಕಳಿಗೆ ಅವರ ಬಾಲ್ಯದಿಂದಲೇ ನೀವು ಅವರಿಗಾಗಿ ಯಾವೆಲ್ಲ ಸಂಗತಿಗಳನ್ನು ಹಾದು ಬಂದಿದ್ದೀರಿ ಎಂಬುದನ್ನು ವಿವರಿಸಿ ಹೇಳುವವರಾಗಿರಬೇಕು.
ಸೊ ದಟ್ ದೇ ಲರ್ನ್ ಟು ವ್ಯಾಲ್ಯೂ ಯು ಅಂಡ್ ಅಪ್ರಿಶಿಯೇಟ್ ಯು
ಇದರಿಂದ ಅವರು ನಿಮ್ಮನ್ನು ಗೌರವಿಸಲು ಮತ್ತು ಪ್ರಶಂಸಿಸಲು ಕಲಿಯುತ್ತಾರೆ.
ದೇರ್ ಇಸ್ ನೋ ಸೆಲ್ಫ್ ಡಿನೈಲ್ ಇನ್ ಕೀಪಿಂಗ್ ಕ್ವೈಟ್ ಅಬೌಟ್ ಇಟ್
ಅದರ ಬಗ್ಗೆ ಸುಮ್ಮನಿರುವುದರಲ್ಲಿ ಯಾವುದೇ ಆತ್ಮ ತ್ಯಾಗವಿಲ್ಲ.
ಬಿಕಾಸ್ ದೆನ್ they will realize what you have sacrificed and
yakendare aga neevu maadida tyagavannu avaru arithukollutare
they are grateful they will appreciate
mattu avaru nimage krutagnyate ullavaragi nimmannu prashamsisuttare
so that's another part of being faithful as fathers
adarinda idu tandeyagi nambigastaragirudara mattondu bhagavagide
god bless us all
devaru nammellarannu aashirvadisali